ಅಧ್ಯಾಯ 56. ಸತ್ರಜಿತ್ ಮತ್ತು ಶತಧನ್ವರ ವಧೆ. ಅಕ್ರೂರನು ಹಸ್ತಿನಾಪುರಕ್ಕೆ ಭೇಟಿ ಕೊಟ್ಟು ಕೃಷ್ಣನಿಗೆ ಪಾಂಡವರ ಸ್ಥಿತಿಯನ್ನು ವಿವರಿಸಿದ ನಂತರ ಕೆಲವು ಬೆಳವಣಿಗೆಗಳಾದವು. ಪಾಂಡವರನ್ನು ಅರಗಿನಿಂದ ನಿರ್ಮಿಸಿದ ಮನೆಗೆ ಕಳುಹಿಸಿ ಆ ಮನೆಗೆ ಬೆಂಕಿಯನ್ನು ಹಚ್ಚಲಾಯಿತು. ಪಾಂಡವರು ಅವರ ತಾಯಿ ಕುಂತಿಯು ಸತ್ತು ಹೋದರು ಎಂದು ಎಲ್ಲರೂ ಭಾವಿಸಿದರು. ಕೃಷ್ಣ ಮತ್ತು ಬಲರಾಮರಿಗೂ ಈ ಸುದ್ದಿಯನ್ನು ಕಳುಹಿಸಲಾಯಿತು. ಸಮಾಲೋಚನೆ ಮಾಡಿಕೊಂಡು ಅವರು ಒಟ್ಟಿಗೆ ಹಸ್ತಿನಾಪುರಕ್ಕೆ ಹೋಗಿ ತಮ್ಮ ನೆಂಟರಿಗೆ ಸಮಾಧಾನ ಹೇಳಬೇಕೆಂದು ಅವರು ನಿಶ್ಚಯಿಸಿದರು. ಆ ವಿನಾಶಕಾರ ಅಗ್ನಿಯಲ್ಲಿ ಪಾಂಡವರು ಖಂಡಿತವಾಗಿ ಸತ್ತಿರಲಾರರು ಎಂದು ಕೃಷ್ಣ ಮತ್ತು ಬಲರಾಮರಿಗೆ ತಿಳಿದಿತ್ತು. ಇದು ತಿಳಿದಿದ್ದರೂ ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿನ ಶೋಕದಲ್ಲಿ ಭಾಗವಹಿಸಲು ತೀರ್ಮಾನಿಸಿದರು. ಹಸ್ತಿನಾಪುರವನ್ನು ತಲುಪುತ್ತಲೇ ಕುರುವಂಶದ ಅತ್ಯಂತ ಹಿರಿಯನಾದ ಭೀಷ್ಮದೇವನನ್ನು ಕಾಣಲು ಮೊದಲು ಹೋದರು. ಅನಂತರ ಅವರು ವಿದುರ, ಗಾಂಧಾರಿ ಮತ್ತು ದ್ರೋಣರನ್ನು ಕಂಡರು. ಕುರುವಂಶದ ಇತರರಿಗೆ ದುಃಖವಾಗಿರಲಿಲ್ಲ, ಏಕೆಂದರೆ ಅವರಿಗೆ ಪಾಂಡವರು ಅವರ ತಾಯಿಯು ಸಾಯುವುದೇ ಬೇಕಾಗಿತ್ತು. ಆದರೆ ಭೀಷ್ಮನಿಗೂ ಇನ್ನು ಕೆಲವರು ಕುಟುಂಬದವರಿಗೂ ಬಹಳ ದುಃಖವಾಗಿತ್ತು. ಕೃಷ್ಣ ಮತ್ತು ಬಲರಾಮರು ವಾಸ್ತವಾಂಶವನ್ನು ತಿಳಿಸದೆ ಅಷ್ಟೇ ದುಃಖವನ್ನು ವ್ಯಕ್ತಪಡಿಸಿದರು. ಕೃಷ್ಣ ಮತ್ತು ಬಲರಾಮರು ದ್ವಾರಿಕೆಯಲ್ಲಿ ಇಲ್ಲದಿದ್ದಾಗ ಸತ್ರಜಿತ್ತಿನಿಂದ ಶ್ಯಾಮಂತಕ ಮಣಿಯನ್ನು ತೆಗೆದುಕೊಂಡು ಬಿಡಲು ಒಂದು ಪಿತ್ತೂರಿಯು ನಡೆಯಿತು. ಪಿತ್ತೂರಿಗಾರರಲ್ಲಿ ಪ್ರಮುಖನಾದವನು ಶತಧಾನವ. ಇತರ ಹಲವರಂತೆಯೇ ಶತಧಾನ್ವನಿಗೂ ಸತ್ರಜಿತ್ತಿನ ಸುಂದರಿ ಮಗಳು ಸತ್ಯಭಾಮೆಯನ್ನು ಮದುವೆಯಾಗುವ ಆಸೆ ಇದ್ದಿತು. ತನ್ನ ಲಾವಣ್ಯವತಿಯಾದ ಮಗಳನ್ನು ಕನ್ಯಾದಾನ ಮಾಡಿಕೊಡುವನೆಂದು ಹಲವರು ಅವಳನ್ನು ಬಯಸಿದವರಿಗೆ ಸತ್ರಜಿತ್ತನು ಮಾತು ಕೊಟ್ಟಿದ್ದ. ಆದರೆ ಅನಂತರ ಆ ತೀರ್ಮಾನವು ಬದಲಾವಣೆಯಾಯಿತು. ಶ್ಯಾಮಂತಕ ಮಣಿಯೊಡನೆ ಸತ್ಯಭಾಮೆಯನ್ನು ಕೃಷ್ಣನಿಗೆ ಸಮರ್ಪಿಸಲಾಯಿತು. ತನ್ನ ಮಗಳೊಂದಿಗೆ ರತ್ನವನ್ನು ಕೊಟ್ಟು ಬಿಡಲು ಸತ್ರಜಿತ್ತನಿಗೆ ಇಷ್ಟವಿರಲಿಲ್ಲ. ಅವನ ಮನೋಧರ್ಮವನ್ನು ಬಲ್ಲ ಕೃಷ್ಣನು ಅವನ ಮಗಳನ್ನು ಸ್ವೀಕರಿಸಿ ಆಭರಣವನ್ನು ಹಿಂದಿರುಗಿಸಿದನು. ಶ್ಯಾಮಂತಕ ಮಣಿಯನ್ನು ಮತ್ತೆ ಪಡೆದ ನಂತರ ಅವನು ತೃಪ್ತನಾದನು ಮತ್ತು ತನ್ನೊಡನೆ ಸದಾ ಇಟ್ಟುಕೊಂಡಿದ್ದನು. ಆದರೆ ಕೃಷ್ಣ ಮತ್ತು ಬಲರಾಮರು ಇಲ್ಲದಿದ್ದಾಗ ಹಲವರು ಕೃಷ್ಣನ ಭಕ್ತರಾದ ಅಕ್ರೂರ ಮತ್ತು ಕೃತವರ್ಮರು ಸಹ ಸೇರಿದಂತೆ ಪಿತ್ತೂರಿಯನ್ನು ನಡೆಸಿದರು. ಸತ್ರಜಿತ್ತಿನಿಂದ ಆಭರಣವನ್ನು ಕಿತ್ತುಕೊಳ್ಳುವುದು ಅವರ ಉದ್ದೇಶ. ಅಕ್ರೂರ ಮತ್ತು ಕೃತವರ್ಮರು ಆಭರಣವು ಕೃಷ್ಣನಿಗೆ ಸೇರಬೇಕೆಂದು ಬಯಸಿ ಪಿತ್ತೂರಿಯಲ್ಲಿ ಸೇರಿದರು. ಕೃಷ್ಣನಿಗೆ ಆಭರಣದ ಬಯಕೆ ಇದ್ದಿತು. ಸತ್ರಜಿತ್ತನು ಅದನ್ನು ಉಚಿತ ರೀತಿಯಲ್ಲಿ ಒಪ್ಪಿಸಿಕೊಡಲಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಇತರರು ಸತ್ಯಭಾಮೆಯ ಕೈ ಹಿಡಿಯಬೇಕೆಂದು ಬಯಸಿ ನಿರಾಸೆಯಾಗಿದ್ದವರು ಪಿತ್ತೂರಿಯಲ್ಲಿ ಭಾಗಿಗಳಾದರು. ಅವರಲ್ಲಿ ಕೆಲವರು ಸತ್ರಜಿತ್ತನನ್ನು ಕೊಂದು ರತ್ನವನ್ನು ತೆಗೆದುಕೊಂಡು ಬಿಡುವಂತೆ ಶತಧನ್ವನನ್ನು ಪ್ರಚೋದಿಸಿದರು. ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನು ಕೇಳುತ್ತಾರೆ, ಅಕ್ರೂರನಂತಹ ಪರಮ ಭಕ್ತನು ಈ ಪಿತ್ತೂರಿಗೆ ಏಕೆ ಸೇರಿಕೊಂಡ? ಪ್ರಭುವಿನ ಮತ್ತೊಬ್ಬ ಭಕ್ತನಾದ ಕೃತವರ್ಮನು ಪಿತ್ತೂರಿಗೆ ಸೇರಿಕೊಂಡದ್ದು ಏಕೆ? ಜೀವಗೋಸ್ವಾಮಿ ಮತ್ತು ಇತರ ಮಹಾ ಅಧಿಕಾರಿಗಳು ಹೀಗೆ ಉತ್ತರ ಹೇಳುತ್ತಾರೆ. ಅಕ್ರೂರನು ಪರಮ ಭಕ್ತನಾದರೂ ಕೃಷ್ಣನನ್ನು ತಮ್ಮಿಂದ ಅಗಲಿಸಿ ದೂರ ಕರೆದೊಯ್ಯದನೆಂದು ವೃಂದಾವನದ ನಿವಾಸಿಗಳು ಅವನಿಗೆ ಶಾಪವನ್ನು ಕೊಟ್ಟಿದ್ದರು. ಅವರ ಮನಸ್ಸನ್ನು ನೋಯಿಸಿದುದರಿಂದ ಆತನು ಪಾಪಿಗಳ ಪ್ರಾರಂಭಿಸಿದ ಪಿತ್ತೂರಿಯನ್ನು ಸೇರಲೇಬೇಕಾಯಿತು. ಹಾಗೆಯೇ ಕೃತವರ್ಮನು ಶ್ರೇಷ್ಠ ಭಕ್ತ, ಆದರೆ ಕಂಸನೊಡನೆ ಆತ್ಮೀಯ ಸಹವಾಸ ಮಾಡಿದ್ದುದರಿಂದ ಅವನಿಗೂ ಪಾಪಕರ್ಮವು ಅಂಟಿತು. ಅವನು ಪಿತ್ತೂರಿಯನ್ನು ಸೇರಿಕೊಂಡನು. ಪಿತ್ತೂರಿಗಾರರೆಲ್ಲರ ಪ್ರೇರಣೆಯಿಂದ ಒಂದು ರಾತ್ರಿ ಶತದಾನ್ವನು ಸತ್ರಜಿತ್ತಿನ ಮನೆಗೆ ನುಗ್ಗಿ ನಿದ್ರಿಸುತ್ತಿದ್ದ ಅವನನ್ನು ಕೊಂದನು. ಶತದಾನ್ವನು ಏಯ ಸ್ವಭಾವದ ಪಾಪಿ. ಅವನಿಗೆ ಇನ್ನೂ ಹೆಚ್ಚು ಆಯುಷ್ ಇರಲಿಲ್ಲ. ಆದರೆ ಅವನು ಸತ್ರಜಿತ್ತನ್ನು ಮನೆಯಲ್ಲಿ ಮಲಗಿದ್ದಾಗ ಅವನನ್ನು ಕೊಲ್ಲಲು ನಿಶ್ಚಯಿಸಿದನು. ಸತ್ರಜಿತ್ತನನ್ನು ಕೊಲ್ಲಲು ಅವನ ಮನೆಗೆ ಶತದಾನ್ವನು ನುಗ್ಗಿದಾಗ ಹೆಂಗಸರೆಲ್ಲ ಗಟ್ಟಿಯಾಗಿ ರೋಧಿಸಲು ಪ್ರಾರಂಭಿಸಿದರು. ಅವರ ವಿರೋಧವನ್ನು ಲೆಕ್ಕಿಸದೆ ಅವನು ಕಸಾಯಿಖಾನೆಯಲ್ಲಿ ಕಟುಕನು ಪ್ರಾಣಿಯನ್ನು ಕೊಲ್ಲುವಂತೆ ಹಿಂದೆಗೆಯದೆ ನಿರ್ದಯವಾಗಿ ಕೊಂದನು. ಕೃಷ್ಣನು ಮನೆಯಲ್ಲಿ ಇಲ್ಲದಿದ್ದುದರಿಂದ ಅವನ ಹೆಂಡತಿ ಸತ್ಯಭಾಮೆಯು ಸತ್ರಜಿತ್ತಿನ ಕೊಲೆಯ ರಾತ್ರಿ ಅಲ್ಲೇ ಇದ್ದಳು. ಅವಳು, ಅಪ್ಪ ಅಪ್ಪ, ಎಷ್ಟು ಕ್ರೂರವಾಗಿ ನಿನ್ನನ್ನು ಕೊಂದಿದ್ದಾರೆ ಎಂದು ಅಳಲು ಪ್ರಾರಂಭಿಸಿದಳು. ಸತ್ಯಭಾಮೆಯು ಹಸ್ತಿನಾಪುರಕ್ಕೆ ಹೋಗಿ ಕೃಷ್ಣನನ್ನು ನೋಡಲು ಬಯಸಿದ್ದುದರಿಂದ ಸತ್ರಜಿತ್ತಿನ ದೇಹವನ್ನು ದಹನಕ್ಕಾಗಿ ಕೂಡಲೇ ಕೊಂಡೊಯ್ಯಲಿಲ್ಲ. ಕೃಷ್ಣನು ಹಿಂದಿರುಗಿ ದೇಹವನ್ನು ನೋಡಿ ಶತದಾನ್ವನಿಗೆ ಸರಿಯಾದ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿ ಎಂದು ಅದನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಉಳಿಸಿಟ್ಟರು. ತನ್ನ ತಂದೆಯ ಭೀಕರ ಸಾವಿನ ವಿಷಯವನ್ನು ತಿಳಿಸಲು ಸತ್ಯಭಾಮೆಯು ಕೂಡಲೇ ಹಸ್ತಿನಾಪುರಕ್ಕೆ ಹೊರಟಳು. ಸತ್ಯಭಾಮೆಯು ಕೃಷ್ಣನಿಗೆ ಅವನ ಮಾವನ ಕೊಲೆಯ ವಿಷಯವನ್ನು ತಿಳಿಸಿದಾಗ ಅವನು ಸಾಮಾನ್ಯ ಮನುಷ್ಯನಂತೆ ಅಳಲು ಪ್ರಾರಂಭಿಸಿದನು. ಅವನ ತೀವ್ರ ದುಃಖವು ವಿಚಿತ್ರವಾದ ಸಂಗತಿ. ಪ್ರಭು ಕೃಷ್ಣನಿಗೂ ಕರ್ಮಫಲಗಳಿಗೂ ಸಂಬಂಧವಿಲ್ಲ. ಆದರೆ ಅವನು ಸಾಮಾನ್ಯ ಮನುಷ್ಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದ. ಸತ್ಯಭಾಮೆಗೆ ಒದಗಿದ್ದ ತಂದೆಯ ಸಾವಿನ ದುಃಖದಲ್ಲಿ ಸಂಪೂರ್ಣವಾಗಿ ಭಾಗಿಯಾದ ತನ್ನ ಮಾವನ ಸಾವಿನ ಸುದ್ದಿಯನ್ನು ಕೇಳಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅಯ್ಯೋ, ಎಂತಹ ದುಃಖದ ಸಂಗತಿ ನಡೆದು ಹೋಯಿತು ಎಂದು ದುಃಖಿಸಿದನು. ಕೃಷ್ಣ ಮತ್ತು ಬಲರಾಮರು ಕೃಷ್ಣನ ಹೆಂಡತಿ ಸತ್ಯಭಾಮೆಯೊಂದಿಗೆ ಕೂಡಲೇ ದ್ವಾರಕೆಗೆ ಹಿಂದಿರುಗಿದರು. ಶತದಾನ್ವನನ್ನು ಕೊಂದು ರತ್ನವನ್ನು ತರಲು ಹಂಚಿಕೆ ಮಾಡಿದರು. ಶತದಾನ್ವನು ನಗರದಿಂದ ಬಹಿಷ್ಕೃತನಾಗಿದ್ದರೂ ಅವನು ಕೃಷ್ಣನ ಶಕ್ತಿಗೆ ಬಹಳ ಹೆದರುತ್ತಿದ್ದನು. ಕೃಷ್ಣನ ಆಗಮನದ ನಂತರ ಇನ್ನೂ ಕಂಗೆಟ್ಟನು. ತನ್ನನ್ನು ಕೊಲ್ಲಲು ಕೃಷ್ಣನು ಉದ್ದೇಶಿಸಿದ್ದುದನ್ನು ಕೇಳಿ ಶತದಾನ್ವನು ಕೃತವರ್ಮನ ರಕ್ಷಣೆಯನ್ನು ಪಡೆಯಲು ಹೋದನು. ಆದರೆ ಕೃತವರ್ಮನ ಬಳಿಗೆ ಹೋದಾಗ ಅವನು, ಕೃಷ್ಣ ಮತ್ತು ಬಲರಾಮರು ಸಾಧಾರಣ ಮನುಷ್ಯರಲ್ಲ. ನಾನು ಎಂದಿಗೂ ಅವರಿಗೆ ಅಸಮಾಧಾನವಾಗುವಂತೆ ನಡೆಯಲಾರೆ. ಅವರು ದೇವೋತ್ತಮ ಪರಮ ಪುರುಷರು. ಬಲರಾಮ ಮತ್ತು ಕೃಷ್ಣರಿಗೆ ಕೋಪ ಬರುವಂತೆ ಮಾಡಿದವರನ್ನು ಸಾವಿನಿಂದ ರಕ್ಷಿಸುವುದು ಸಾಧ್ಯವೇ? ಅವರ ಕೋಪದಿಂದ ರಕ್ಷಣೆಯೇ ಇಲ್ಲ ಎಂದನು. ಕಂಸನು ಅಷ್ಟೊಂದು ಬಲಶಾಲಿಯಾಗಿದ್ದು ಹಲವು ರಾಕ್ಷಸರ ನೆರವಿದ್ದರೂ ಕೃಷ್ಣನ ಕೋಪದಿಂದ ಅವನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಇನ್ನು ಜರಾಸಂದನ ಮಾತೇನು? ಕೃಷ್ಣನು ಅವನನ್ನು 18 ಬಾರಿ ಸೋಲಿಸಿದ್ದ. ಪ್ರತಿ ಬಾರಿಯೂ ಯುದ್ಧದಿಂದ ನಿರಾಶನಾಗಿ ಮರಳಬೇಕಾಯಿತು ಎಂದು ಕೃತವರ್ಮನು ಹೇಳಿದನು. ಕೃತವರ್ಮನು ತಾನು ಶತದಾನ್ವನಿಗೆ ಸಹಾಯ ಮಾಡುವುದಿಲ್ಲ ಎಂದಾಗ ಅವನು ಅಕ್ರೂರನ ಬಳಿಗೆ ಹೋಗಿ ತನಗೆ ನೆರವಾಗುವಂತೆ ಅಂಗಲಾಚಿದನು. ಅಕ್ರೂರನು ಹೀಗೆ ಹೇಳಿದನು, ಬಲರಾಮ ಮತ್ತು ಕೃಷ್ಣರಿಬ್ಬರೂ ದೇವೋತ್ತಮ ಪರಮ ಪುರುಷರು. ಅವರ ಮಿತಿಯಿಲ್ಲದ ಶಕ್ತಿಯನ್ನರಿತ ಯಾರಿಗೇ ಆಗಲಿ ಅವರಿಗೆ ಕೋಪ ಬರುವಂತೆ ನಡೆದುಕೊಳ್ಳಲು ಅಥವಾ ಅವರೊಡನೆ ಹೋರಾಡಲು ಧೈರ್ಯ ಬರುವುದಿಲ್ಲ. ಅವನು ಮುಂದುವರಿದು ಹೇಳಿದನು, ಕೃಷ್ಣ ಮತ್ತು ಬಲರಾಮರು ಎಷ್ಟು ಬಲಶಾಲಿಗಳೆಂದರೆ ಸಂಕಲ್ಪ ಮಾತ್ರದಿಂದಲೇ ಅವರು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾರೆ, ನಾಶ ಮಾಡುತ್ತಾರೆ. ದುರಾದೃಷ್ಟವಶತ್ ಮಾಯಾಶಕ್ತಿಯಿಂದ ಗೊಂದಲಕ್ಕೆ ಬಿದ್ದವರು ಇಡೀ ಬ್ರಹ್ಮಾಂಡವೇ ಕೃಷ್ಣನ ಹತೋಟಿಯಲ್ಲಿದ್ದರೂ ಅವನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಾರರು. ಉದಾಹರಣೆಗೆ, ಅವನು ತನ್ನ 7ನೆಯ ವಯಸ್ಸಿನಲ್ಲಿಯೇ ಕೃಷ್ಣನು ಗೋವರ್ಧನಗಿರಿಯನ್ನು ಎತ್ತಿ 7 ದಿನಗಳ ಕಾಲ ಮಗು ಸಣ್ಣ ಕೊಡೆಯನ್ನು ಎತ್ತಿ ಹಿಡಿಯುವಂತೆ ಪರ್ವತವನ್ನು ಎತ್ತಿ ಹಿಡಿದಿದ್ದ ಎಂದು ಹೇಳಿದ. ಕೃಷ್ಣನು ಸೃಷ್ಟಿಯಾದದ್ದು ಎಲ್ಲದರ ಪರಮಾತ್ಮ, ಎಲ್ಲ ಕಾರಣಗಳ ಮೂಲ ಕಾರಣನು ಎಂದು ಹೇಳಿ ಅಕ್ರೂರನು ಶತದಾನ್ವನಿಗೆ ತಾನು ಎಂದೂ ಕೃಷ್ಣನಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುವನೆಂದು ಹೇಳಿದನು. ಅಕ್ರೂರನು ಅವನಿಗೆ ಆಶ್ರಯ ಕೊಡಲು ನಿರಾಕರಿಸಿದಾಗ ಶತದಾನ್ವನು ಶ್ಯಾಮಂತಕ ರತ್ನವನ್ನು ಅಕ್ರೂರನ ಕೈಗೆ ಕೊಡಲು ತೀರ್ಮಾನಿಸಿದನು. ಅನಂತರ ಅವನು ಕುದುರೆಯ ಮೇಲೆ ಕುಳಿತು ಊರಿನಿಂದ ಓಡಿ ಹೋದನು. ಆ ಕುದುರೆ ಬಹು ವೇಗವಾಗಿ ಓಡುತ್ತಿತ್ತು. ನಿಲ್ಲದೆ ಒಂದೇ ಸಮನೆ 400 ಮೈಲಿಗಳಷ್ಟು ಓಡುವ ಸಾಮರ್ಥ್ಯ ಅದಕ್ಕಿತ್ತು. ಶತದಾನ್ವನು ಪಲಾಯನ ಮಾಡಿದನೆಂಬ ಸುದ್ದಿಯು ಕೃಷ್ಣ ಮತ್ತು ಬಲರಾಮರಿಗೆ ತಿಳಿದಾಗ ಅವರು ಗರುಡ ಧ್ವಜವಿದ್ದ ರಥದಲ್ಲಿ ಕುಳಿತು ಅವನನ್ನು ಬೆನ್ನಟ್ಟಿ ಹೋದರು. ಕೃಷ್ಣನಿಗಂತೂ ಶತದಾನ್ವನ ಮೇಲೆ ವಿಶೇಷ ಕೋಪ. ಅವನಿಗಿಂತ ಶ್ರೇಷ್ಠನಾದ ಸತ್ರಜಿತ್ತನನ್ನು ಅವನು ಕೊಂದಿದ್ದುದರಿಂದ ಕೃಷ್ಣನು ಅವನನ್ನು ಕೊಲ್ಲಲು ಬಯಸಿದನು. ಸತ್ರಜಿತ್ತನು ಕೃಷ್ಣನ ಮಾವ. ತನಗಿಂತ ಮೇಲಿನವರ ವಿರುದ್ಧ ದಂಗೆ ಎದ್ದವನಿಗೆ ಅಥವಾ ಗುರುದ್ರೋಹ ಮಾಡಿದವನಿಗೆ ಅವನ ಅಪರಾಧದ ಪ್ರಮಾಣಕ್ಕನುಗುಣವಾಗಿ ಶಿಕ್ಷೆ ಕೊಡಬೇಕೆಂದು ಶಾಸ್ತ್ರಗಳು ವಿಧಿಸಿವೆ. ಶತದಾನ್ವನು ತನ್ನ ಮಾವನನ್ನು ಕೊಂದಿದ್ದುದರಿಂದ ಕೃಷ್ಣನು ಹೇಗಾದರೂ ಅವನನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದನು. ಶತದಾನ್ವನ ಕುದುರೆಯು ಬಳಲಿ ಮಿಥಿಲೆಯಲ್ಲಿ ಒಂದು ಉದ್ಯಾನದ ಮನೆಯ ಬಳಿ ಸತ್ತು ಹೋಯಿತು. ಕುದುರೆಯು ನೆರವು ಇಲ್ಲದುದ್ದರಿಂದ ಶತದಾನ್ವನು ವೇಗವಾಗಿ ಓಡಲು ಪ್ರಾರಂಭಿಸಿದನು. ಶತದಾನ್ವನಿಗೆ ನ್ಯಾಯವಾಗುವಂತೆ ಕೃಷ್ಣ ಮತ್ತು ಬಲರಾಮರು ತಮ್ಮ ರಥವನ್ನು ಬಿಟ್ಟು ಕಾಲ್ನಡಿಗೆಯಲ್ಲಿ ಶತದಾನ್ವನ ಬೆನ್ನಟ್ಟಿ ಹೋದರು. ಶತದಾನ್ವ ಮತ್ತು ಕೃಷ್ಣ ಇಬ್ಬರೂ ಓಡುತ್ತಿದ್ದಾಗ ಕೃಷ್ಣನು ಚಕ್ರವನ್ನು ತೆಗೆದುಕೊಂಡು ಶತದಾನ್ವನ ತಲೆಯನ್ನು ಕತ್ತರಿಸಿದನು. ಅವನು ಸತ್ತ ನಂತರ ಶ್ಯಾಮಂತಕ ರತ್ನಕ್ಕಾಗಿ ಕೃಷ್ಣನು ಅವನ ಬಟ್ಟೆಗಳಲ್ಲೆಲ್ಲ ಹುಡುಕಿದನು. ಆದರೆ ಅದು ಸಿಕ್ಕಲಿಲ್ಲ. ಅವನು ಬಲರಾಮನೆಡೆಗೆ ಹಿಂದಿರುಗಿ ಇವನನ್ನು ಕೊಂದದ್ದು ವ್ಯರ್ಥವಾಯಿತು, ರತ್ನವು ಅವನ ದೇಹದ ಮೇಲಿಲ್ಲ ಎಂದು ಹೇಳಿದನು. ಶ್ರೀ ಬಲರಾಮನು ರತ್ನವನ್ನು ದ್ವಾರಿಕೆಯಲ್ಲಿ ಬೇರೊಬ್ಬರ ವಶಕ್ಕೆ ಕೊಟ್ಟಿರಬೇಕು, ನೀನು ಹಿಂದಕ್ಕೆ ಹೋಗಿ ಅದಕ್ಕಾಗಿ ಹುಡುಕುವುದು ಉತ್ತಮ ಎಂದು ಸೂಚಿಸಿದನು. ಮಿಥಿಲಾನಗರದ ಅರಸನೊಡನೆ ಬಲರಾಮನಿಗೆ ಆತ್ಮೀಯ ಸಖ್ಯ ಆದುದರಿಂದ ಅವನು ಅಲ್ಲಿಗೆ ಹೋಗಿ ಕೆಲವು ದಿನಗಳ ಕಾಲ ಇರುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದನು. ಕೃಷ್ಣನು ದ್ವಾರಿಕೆಗೆ ಹಿಂದಿರುಗಿದನು. ಬಲರಾಮನು ಮಿಥಿಲಾನಗರಿಯನ್ನು ಪ್ರವೇಶಿಸಿದನು. ಶ್ರೀ ಬಲರಾಮನು ತನ್ನ ನಗರಕ್ಕೆ ಬಂದನೆಂದು ಮಿಥಿಲೆಯ ಅರಸನಿಗೆ ಬಹು ಸಂತೋಷವಾಯಿತು. ಅವನು ಪ್ರಭುವನ್ನು ಬಹು ಗೌರವದಿಂದ ಬರಮಾಡಿಕೊಂಡು ಅತಿಥಿ ಸತ್ಕಾರವನ್ನು ಮಾಡಿದನು. ಬಲರಾಮನನ್ನು ಸಂತೋಷಪಡಿಸುವುದಕ್ಕಾಗಿ ಅವನಿಗೆ ಬೆಲೆಬಾಳುವ ಹಲವು ಉಡುಗೊರೆಗಳನ್ನು ಕೊಟ್ಟನು. ಮಿಥಿಲೆಯ ಮಹಾರಾಜನಾದ ಜನಕ ಮಹಾರಾಜನ ಅತಿಥಿಯಾಗಿ ಬಲರಾಮನು ಹಲವು ವರ್ಷಗಳ ಕಾಲ ಮಿಥಿಲೆಯಲ್ಲಿದ್ದನು. ಈ ಸಮಯದಲ್ಲಿ ಧೃತರಾಷ್ಟ್ರನ ಮೊದಲನೆಯ ಮಗನಾದ ದುರ್ಯೋಧನನು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಬಲರಾಮನ ಬಳಿಗೆ ಬಂದು ಗದಾಯುದ್ಧದ ಕಲೆಯನ್ನು ಕಲಿತನು. ಶತದಾನ್ವನನ್ನು ಕೊಂದು ಕೃಷ್ಣನು ದ್ವಾರಿಕೆಗೆ ಹಿಂದಿರುಗಿದನು. ತನ್ನ ಪತ್ನಿ ಸತ್ಯಭಾಮೆಯನ್ನು ಸಂತೋಷಪಡಿಸಲು ಅವಳಿಗೆ ಶತದಾನ್ವನ ಸಾವಿನ ವಿಷಯವನ್ನು ತಿಳಿಸಿದನು. ಆದರೆ ರತ್ನವು ಅವನ ಬಳಿ ಸಿಕ್ಕಲಿಲ್ಲ ಎನ್ನುವುದನ್ನು ತಿಳಿಸಿದನು. ಅನಂತರ ಕೃಷ್ಣನು ಸತ್ಯಭಾಮೆಯೊಡನೆ ತನ್ನ ಮಾವನ ಗೌರವಾರ್ಥವಾಗಿ ಎಲ್ಲ ಬಗೆಯ ಸಂಸ್ಕಾರವನ್ನು ಮಾಡಿದನು. ಆ ಸಂಸ್ಕಾರದಲ್ಲಿ ಅವರ ನೆಂಟರಿಷ್ಟರೆಲ್ಲ ಸೇರಿದರು. ಸತ್ರಜಿತ್ತನನ್ನು ಕೊಲ್ಲುವ ಪಿತೂರಿಯ ಪ್ರಮುಖ ಸದಸ್ಯರಾಗಿದ್ದ ಅಕ್ರೂರ ಮತ್ತು ಕೃತವರ್ಮರು ಅವನನ್ನು ಕೊಲ್ಲಲು ಶತದಾನ್ವನನ್ನು ಪ್ರಚೋದಿಸಿದರು. ಆದರೆ ಕೃಷ್ಣನು ಶತದಾನ್ವನನ್ನು ಕೊಂದಿದ್ದಾನೆಂದು ದ್ವಾರಕೆಗೆ ಹಿಂದಿರುಗಿ ಬಂದಿದ್ದಾನೆಂದು ಕೇಳಿದಾಗ ಕೂಡಲೇ ಇಬ್ಬರೂ ದ್ವಾರಕೆಯನ್ನು ಬಿಟ್ಟರು. ಅಕ್ರೂರನು ನಗರದಲ್ಲಿ ಇಲ್ಲದಿದ್ದುದರಿಂದ ಸಾಂಕ್ರಾಮಿಕ ರೋಗಗಳು ಮತ್ತು ಪ್ರಕೃತಿಯ ವಿಕೋಪಗಳು ಸಂಭವಿಸುವವೆಂದು ಪುರಜನರು ಹೆದರಿದರು. ಇದೊಂದು ಬಗೆಯ ಮೂಢನಂಬಿಕೆ. ಏಕೆಂದರೆ ಕೃಷ್ಣನೇ ಅಲ್ಲಿದ್ದಾಗ ಯಾವ ಸಾಂಕ್ರಾಮಿಕ ರೋಗವಾಗಲಿ, ಶಮವಾಗಲಿ, ಪ್ರಕೃತಿಯ ವಿಕೋಪವಾಗಲಿ ಪೀಡಿಸುವಂತಿರಲಿಲ್ಲ. ಆದರೆ ಅಕ್ರೂರನು ಇಲ್ಲದಿದ್ದಾಗ ದ್ವಾರಿಕೆಯಲ್ಲಿ ಅಷ್ಟಿಷ್ಟು ತೊಂದರೆಯಾಯಿತು. ಒಂದು ಕಾಲದಲ್ಲಿ ಕಾಶಿ ರಾಜ್ಯದಲ್ಲಿ ಮಳೆಯೇ ಆಗದೆ ಕ್ರೂರ ಬರವು ಬಂದಿತು. ಆಗ ಕಾಶಿಯ ರಾಜನು ಅಕ್ರೂರನ ತಂದೆ ಸ್ವಪಲ್ಕನೊಡನೆ ತನ್ನ ಮಗಳು ಗಾಂಡಿನಿಯ ಮದುವೆಯನ್ನು ಏರ್ಪಡಿಸಿದನು. ಒಬ್ಬ ಜ್ಯೋತಿಷಿಯ ಸಲಹೆಯಂತೆ ಕಾಶಿರಾಜನು ಇದನ್ನು ಮಾಡಿದನು. ರಾಜನ ಮಗಳು ಸ್ವಪಲ್ಕನನ್ನು ಮದುವೆಯಾದ ನಂತರ ರಾಜ್ಯದಲ್ಲಿ ಸಾಕಷ್ಟು ಮಳೆ ಬಂದಿತು. ಸ್ವಪಲ್ಕನ ಈ ಅತಿಮಾನವ ಶಕ್ತಿಯಿಂದ ಅವನ ಮಗ ಅಕ್ರೂರನು ಅಷ್ಟೇ ಶಕ್ತಿವಂತನೆಂಬ ಭಾವನೆ ಇತ್ತು. ಅಕ್ರೂರ ಅಥವಾ ಅವನ ತಂದೆ ಇದ್ದೆಡೆಯಲ್ಲಿ ಯಾವುದೇ ತೊಂದರೆಯಾಗಲಿ, ಕ್ಷಾಮವಾಗಲಿ ಅಥವಾ ಬರವಾಗಲಿ ಸಂಭವಿಸುವುದಿಲ್ಲ ಎಂದು ಜನರು ನಂಬಿದ್ದರು. ಶಮ, ಸಾಂಕ್ರಾಮಿಕ ರೋಗ ಅಥವಾ ಅತಿಯಾದ ಉಷ್ಣ ಅಥವಾ ಶೀತ ಇಲ್ಲದಿರುವ ಮತ್ತು ಜನರ ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ದೈಹಿಕವಾಗಿ ಸುಖವಾಗಿರುವ ರಾಜ್ಯವನ್ನು ಸುಖವಾಗಿದೆ ಎಂದು ಪರಿಗಣಿಸಬಹುದು. ಏನಾದರೂ ತೊಂದರೆಯಾದಲ್ಲಿ ಜನರು ಮಂಗಳಕರನಾದ ಯಾವುದೋ ವ್ಯಕ್ತಿಯು ನಗರದಲ್ಲಿ ಇಲ್ಲದಿರುವುದೇ ಅದಕ್ಕೆ ಕಾರಣ ಎಂದು ಭಾವಿಸುತ್ತಾರೆ. ಅಕ್ರೂರನು ಇಲ್ಲದಿದ್ದುದರಿಂದ ಅಶುಭಕರ ಸಂಗತಿಗಳು ನಡೆಯುತ್ತಿದ್ದವೆಂದು ವದಂತಿ ಹಬ್ಬಿತು. ಅಕ್ರೂರನು ಹೊರಟು ಹೋದ ಮೇಲೆ ನಗರದ ಕೆಲವು ಹಿರಿಯರು ಶ್ಯಾಮಂತಕ ರತ್ನವಿಲ್ಲದುದರಿಂದ ಅಶುಭದ ಶಕುನುಗಳನ್ನು ಕಂಡರು. ಜನರು ಹಬ್ಬಿಸಿದ ಈ ವದಂತಿಗಳನ್ನು ಕೇಳಿದ್ದ ಕೃಷ್ಣನು ಕಾಶಿರಾಜ್ಯದಿಂದ ಬರುವಂತೆ ಅಕ್ರೂರನಿಗೆ ಆದೇಶವನ್ನು ಕಳುಹಿಸಲು ನಿರ್ಧರಿಸಿದನು. ಅಕ್ರೂರನು ಕೃಷ್ಣನ ಚಿಕ್ಕಪ್ಪ. ಆದುದರಿಂದ ದ್ವಾರಕೆಗೆ ಹಿಂದಿರುಗಿದಾಗ ಮೊಟ್ಟ ಮೊದಲು ಕೃಷ್ಣನು ಹಿರಿಯರಿಗೆ ಯೋಗ್ಯವಾದ ರೀತಿಯಲ್ಲಿ ಅವನನ್ನು ಬರಮಾಡಿಕೊಂಡನು. ಕೃಷ್ಣನು ಎಲ್ಲರ ಹೃದಯದಲ್ಲಿರುವ ಪರಮಾತ್ಮ. ಪ್ರತಿಯೊಬ್ಬರೂ ಹೃದಯದಲ್ಲಿ ನಡೆಯುವುದೆಲ್ಲವನ್ನು ಅವನು ಬಲ್ಲನು. ಅಕ್ರೂರನು ಶತದಾನ್ವನೊಡನೆ ಮಾಡಿದ್ದ ಪಿತೂರಿಯ ಪ್ರತಿಯೊಂದು ವಿಷಯವೂ ಕೃಷ್ಣನಿಗೆ ತಿಳಿದಿತ್ತು. ಆದುದರಿಂದ ಅವನು ನಸುನಗುತ್ತಾ ಅಕ್ರೂರನನ್ನು ಮಾತನಾಡಿಸಿದನು. ಅವನನ್ನು ಘನವಂತರಲ್ಲಿ ಶ್ರೇಷ್ಠನೆಂದು ಸಂಬೋಧಿಸುತ್ತಾ ಕೃಷ್ಣನು ಹೀಗೆ ಹೇಳಿದನು. ಪ್ರೀತಿಯ ಚಿಕ್ಕಪ್ಪ, ಶತದಾನ್ವನು ಶಮಂತಕ ರತ್ನವನ್ನು ನಿನಗೆ ಕೊಟ್ಟಿದ್ದಾನೆ ಎಂದು ನನಗೆ ಆಗಲೇ ತಿಳಿದಿದೆ. ಶಮಂತಕ ರತ್ನಕ್ಕೆ ಈಗ ನೇರು ಹಕ್ಕುದಾರರು ಯಾರೂ ಇಲ್ಲ. ಏಕೆಂದರೆ ಸತ್ರಜಿತ್ ರಾಜನಿಗೆ ಗಂಡು ಮಕ್ಕಳಿಲ್ಲ. ಅವನ ಮಗಳು ಸತ್ಯಭಾಮೆಗೆ ಈ ರತ್ನದಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲ. ಆದರೆ ಅವಳು ಹಡೆಯುವಳೆಂದು ನಿರೀಕ್ಷಿಸುತ್ತಿರುವ ಮಗನು ಸತ್ರಜಿತ್ತನ ಮೊಮ್ಮಗನಾಗುತ್ತಾನೆ. ಪಿತ್ರಾಜಿತದ ನಿಯಂತ್ರಕ ತತ್ವಗಳನ್ನು ಪಾಲಿಸಿದ ನಂತರ ಅವನು ಈ ರತ್ನಕ್ಕೆ ಕಾನೂನಿನ ಪ್ರಕಾರ ಹಕ್ಕುದಾರನಾಗುತ್ತಾನೆ. ಈ ಮಾತಿನಿಂದ ಕೃಷ್ಣನು ಸತ್ಯಭಾಮೆಯು ಆಗಲೇ ಗರ್ಭಿಣಿಯಾಗಿದ್ದಾಳೆಂದು, ಅವಳು ಮಗನು ರತ್ನಕ್ಕೆ ನಿಜವಾದ ಹಕ್ಕುದಾರನಾಗುವನೆಂದು ನಿಶ್ಚಯವಾಗಿ ಅವನಿಂದ ಅದನ್ನು ತೆಗೆದುಕೊಳ್ಳುವನೆಂದು ಸೂಚಿಸಿದ. ಕೃಷ್ಣನು ಹೀಗೆ ಮುಂದುವರಿಸಿದನು. ಆ ರತ್ನದ ಶಕ್ತಿ ಎಷ್ಟೆಂದರೆ ಸಾಮಾನ್ಯ ಮನುಷ್ಯನಾದವನು ಯಾವನು ಅದನ್ನು ಇಟ್ಟುಕೊಳ್ಳಲಾರ. ನಿನ್ನ ಕೆಲಸ ಕಾರ್ಯಗಳಲ್ಲಿ ನೀನು ದೈವ ಭಕ್ತ ಎಂದು ನನಗೆ ಗೊತ್ತು. ಆದುದರಿಂದ ಆಭರಣವು ನಿನ್ನ ಬಳಿ ಇರುವುದಕ್ಕೆ ಅಪೇಕ್ಷವಿಲ್ಲ. ಆದರೆ ಒಂದು ಕಷ್ಟವಿದೆ. ಆಭರಣವು ನಿನ್ನ ಬಳಿ ಇದೆ ಎನ್ನುವ ನನ್ನ ಮಾತನ್ನು ನನ್ನ ಅಣ್ಣ ಶ್ರೀ ಬಲರಾಮನು ನಂಬುವುದಿಲ್ಲ. ಉದರ ಹೃದಯನಾದ ನಿನಗೆ ಇದು ನನ್ನ ಪ್ರಾರ್ಥನೆ. ನನ್ನ ಇತರ ಬಂಧುಗಳ ಮುಂದೆ ಆಭರಣವನ್ನು ನನಗೆ ತೋರಿಸು. ಆಗ ಅವರಿಗೆ ಸಮಾಧಾನವಾಗುತ್ತದೆ. ಆಭರಣವು ನಿನ್ನ ಬಳಿ ಇದೆ ಎಂದವನು ನೀನು ನಿರಾಕರಿಸಲು ಸಾಧ್ಯವಿಲ್ಲ. ಏಕೆಂದರೆ ಹಲವಾರು ವದಂತಿಗಳಿಂದ ನೀನು ನಿನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಂಡಿದ್ದೀಯೇ.